ಇಪ್ಪತ್ತು ಎಷ್ಟು ಶ್ಲೋಕ ಆಯ್ತು? ನೀವು ಉಳಿದ ಎಷ್ಟು? ಮೂವತ್ಮೂರು ಇದೆ, ಮೂವತ್ತರಿಂದ ಮಾಡ್ಬೇಕಾ? ಆದಿತೇಯರು ತಿಳಿಯ ದಿಹ ಗುಣ ವೇದಮಾನಿಗಳೆಂದನಿಪ ವಾಣ್ಯಾದಿಗಳು ಬಲ್ಲರು ಅವರು ಅರಿಯದ ಗುಣಗಳನ್ನು ವೇದ ಬಲ್ಲನು ಬೊಮ್ಮನರಿಯದ ಅಗಾಧ ಗುಣಗಳು ಲಕುಮಿ ಬಲ್ಲಳು ಶ್ರೀಧರನು ಶ್ರೀಧರ ಒಬ್ಬನು ಉಪಾಸ್ಯ ಸದ್ಗುಣ ಪೂರ್ಣ ಹರಿ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ. ಆದಿತೇಯರು ತಿರಿಯದಿಹ ಗುಣ, ಆದಿತೇಯರು ಒಂದು ಅದಿತೀಯ ಪುತ್ರರಾಗಿರ್ತಕ್ಕಂಥ ದೇವತೆಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವ ಗುಣಗಳನ್ನ ವೇದಮಾನಿಗಳೆಂದೆನಿಪ ವಾಣ್ಯಾದಿಗಳು ಬಲ್ಲರು. ಆದಿತೇಯರು ಅಂತ ಹೇಳಿದ್ರೆ ರುದ್ರಾದಿ ಸಕಲ ದೇವತೆ ಹೊರತು ರುದ್ರ ಆದಿತ್ಯರು ಯಾರು ಹೇಳಿದ್ದಾರೆ ಎಲ್ಲರೂ ಸೇರಿಕೊಂಡ್ರೆ ನಂತರ ಅವರು ಅವರಿಗೆ ಗೊತ್ತಿರದಂತದನ್ನ ಸರಸ್ವತಿ ಭಾರತೀಯರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರಿಗೂ ಗೊತ್ತಿಲ್ಲದ ದೇವರ ಗುಣಗಳನ್ನ ಬ್ರಹ್ಮ ವಾಯುಗಳು, ಅವರಿಗೂ ಗೊತ್ತಿಲ್ಲದ ಗುಣಗಳನ್ನ ಅಗಾಧ ಗುಣಗಳು. ಅಂದ್ರೆ ಆ ಗುಣಗಳು ನೋಡಿ, ಇವರಿಗಿಷ್ಟು ಗೊತ್ತು ಇಪ್ಪತ್ತು, ಅವರಿಗಿಷ್ಟು ಗೊತ್ತು ಅವರಿಗಿತ್ತು, ದೇವರಿಗಿತ್ತು ಇನ್ನ ಜಾಸ್ತಿ ಇವು ದೇವರಲ್ಲಿ. ಆ ರೀತಿ ಅಲ್ಲ, ಒಂದೊಂದು ಗುಣವನ್ನು ಕೂಡ ಯಾರು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕಾಗಲ್ಲ. ದೇವರ ಎಲ್ಲಾ ಗುಣಗಳನ್ನು ಕೂಡ ಒಂದೊಂದು ಗುಣ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ದೇವರಿಗೇನೆ, ಲಕ್ಷ್ಮಿಗೂ ಗೊತ್ತಿಲ್ಲ. ಒಂದೊಂದು ಗುಣವೂ ಪೂರ್ಣವಾಗಿ ತಿಳ್ಕೊಂಡಿಲ್ಲ, ಎಲ್ಲಾ ಗುಣಗಳನ್ನು ಪೂರ್ಣವಾಗಿ ತಿಳ್ಕೊಂಡಿಲ್ಲ. ಆಕೆ ಎಲ್ಲಾ ಗುಣಗಳು ಇಷ್ಟಿವೆ ಅಂತ ತಿಳ್ಕೊಂಡಿಲ್ಲ, ಒಂದೊಂದು ಗುಣವೂ ಪೂರ್ಣವಾಗಿ ತಿಳ್ಕೊಂಡಿಲ್ಲ. ಹಾಗೆ ಬ್ರಹ್ಮಾದಿಗಳು ಕೂಡ ಹಾಗೆ ತಿಳ್ಕೊಂಡ್ರು. ಹಾಗೆ ಅಂದ್ರೆ ಒಂದೊಂದು ಗುಣವನ್ನು ಯಾರ್ಯಾರು ಅವರವರ ತಾಕತ್ತಿಗೆ ತಕ್ಕಂತೆ ತಿಳ್ಕೊಳ್ತಾ ಬರ್ತಾ ಇದ್ದಾರೆ ಅಷ್ಟೇ. ನಂತರ ಅಗಾಧ ಗುಣಗಳು ಲಕ್ಷ್ಮಿ ಬಳ್ಳಳು ಏನಂತ, ಶ್ರೀಧರನೇ ಒಬ್ಬನೇ ಉಪಾಸ್ಯ ಸದ್ಗುಣ ಪೂರ್ಣ ಅವನೇ ಹರಿ ಎಂದು. ಅಂದ್ರೆ ಸರ್ವತ್ರ ವ್ಯಾಪ್ತನಾಗಿ ಎಲ್ಲರ ಇಂದ್ರಿಯಗಳಲ್ಲಿ ವ್ಯಾಪ್ತನಾಗಿ ನಿಂತಿರತಕ್ಕಂಥ ಶ್ರೀಧರ, ಶ್ರೀ ಅಂದ್ರೆ ಇಂದ್ರಿಯಗಳು, ಇಂದ್ರಿಯಗಳನ್ನ ಧರ ಅಂದ್ರೆ ಎಲ್ಲರ ಇಂದ್ರಿಯಗಳಲ್ಲಿ ಅನೇಕ ರೂಪಗಳಿಂದ ತಾನು ಧಾರಣೆ ಮಾಡಿ ನಿಂತಿರತಕ್ಕಂಥ ಭಗವಂತ ಏನಿದ್ದಾನೆ ಅವನೇ ಉಪಾಸ್ಯ, ಅವನೇ ಸದ್ಗುಣ ಪೂರ್ಣ ಅಂತ ಚೆನ್ನಾಗಿ ತಿಳ್ಕೊಂಡವರು ಯಾರು ಅಂದ್ರೆ ಲಕ್ಷ್ಮೀದೇವಿ ಮಾತ್ರ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾನೆ. ನಂತರ ವೇದ ಅಂದ್ರೆ ಬ್ರಹ್ಮದೇವರು, ಇನ್ನ ಅದನ್ನ ಹೇಳ್ತಾನೆ ಅನುಭಾಷ್ಯದಲ್ಲಿ ಹೇಳ್ತಾರೆ. ಗಿರಿಶೋ ಗರುಡಶ್ಚೈವ ಗಿರ ಅಂದ್ರೆ ರುದ್ರದೇವರು, ಗರುಡದೇವರು, ಶೇಷಾದೇವರು ಎಲ್ಲರೂ ಕೂಡ ಸ್ವಲ್ಪ ತಿಳ್ಕೊಳ್ತಾರಂತೆ. ಅವರಿಗಿಂತ ಹೆಚ್ಚು ವಿಶೇಷವಾಗಿ ವಾಣಿದೇವಿ. ನಂತರ ವೇದ ಆ ಶಬ್ದವನ್ನು ಹಾಗೇ ಹಾಕ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಇಂತನಂತಾನಂತ ಗುಣಗಳ ಪ್ರಾಂತಗಾಣದೆ ಮಹಾಲಕುಮಿ ಭಗವಂತದೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಸ್ವಾಂತದಲ್ಲಿ ನೆಲೆಗೊಳಿಸಿ ಪರಮ ದುರಂತ ಮಹಿಮನ ದೌತ್ಯ ಕರ್ಮ ನಿರಂತರದಿ ಮಾಡುತ್ತಲಿ ತದಧೀನತ್ವ ಯೈದಿಹಳು. ಭಗವಂತನ ಸೇವಾ ವಿಶೇಷವಾಗಿ ಸೇವಾ ಮಾಡ್ತಾ ಇದ್ದಾಳಂತೆ ಆಕೆ. ಹೇಗೆ ಮಾಡ್ತಾ ಇದ್ದಾಳೆ ಅಂದ್ರೆ ಹೇಳ್ತಾರೆ, ಅಥ ಆತ್ಮಾನಂ ಕಲ್ಪಯಂತಿ ಡೋಲ ಮಂಚ ಮನೋರವಂ. ದೇವರಿಗೆ ವಿಶೇಷವಾಗಿರತಕ್ಕಂಥ ಆಂದೋಲಿಕ ಅಂದ್ರೆ ತೂಗು ಮಂಚ ಅಥವಾ ಪಾಲಕಿ ಮಂಚ ಮೊದಲಾದೆಲ್ಲ ತಾನೇ ಆಗಿ ಬಿಡ್ತಾಳಂತೆ. ಭೂರೂಪಳಾಗಿ ಸ್ವಯಂ ಶಯ್ಯ, ಅದರಲ್ಲಿ ಸ್ವಯಂ ಆ ಹಾಸಿಗೆ ಅಂದ್ರೆ ವಿಶೇಷವಾಗಿರತಕ್ಕಂತಹ ಮಂಚ ಭೂಮಿಯ ಭೂರೂಪಳಾಗಿ ನಿಲ್ತಾಳಂತೆ. ಶ್ರೀರೂಪ ಸೋಪಬರಹಣಂ, ಶ್ರೀರೂಪಳಾಗಿ ಮೇಲೆ ಉಪರಹ ಅಂದ್ರೆ ಆ ಹಾಸಿಗೆ ಮೇಲೆ ಇರತಕ್ಕಂತಹ ದಿಂಬು ಮೊದಲಾದ್ದೆಲ್ಲ. ದುರ್ಗಾಭೂತ್ ಪಾದಸೇವಾರ್ಥಂ ತಾಂಬೂಲ ಭೋಗ ಸಾಧನಂ, ದೇವರಿಗೆ ತಾಂಬೂಲ ಮೊದಲಾದ ಭೋಗ ಸಾಧನ ಅಂದ್ರೆ ದುರ್ಗಾದಿಗೆ ತಾನಾಗಿ ಬಂದ್ಬಿಡ್ತಾಳಂತೆ. ಅವನಿಗೇನು ಬೇಕಾಗಿಲ್ಲ, ಅವನ ರೂಪಗಳೇ ಅವ್ನು ತಗೊಳ್ಳೋದು, ಆದ್ರೆ ನಾನು ಬರ್ತೇನೆ ಅಂತ. ಸುವರ್ಣ ದಂಡ ವ್ಯಜನಂ ವಿದ್ಯುದಾವೆ ಸುಚಾಮರೆ, ಎರಡು ಸುವರ್ಣ ದಂಡಗಳು, ಅದ್ಮೇಲೆ ವ್ಯಜನ ವಿದ್ಯುತ್ತಿನಂತೆ ಹೊಳೆಯುವಂತಹ ಚಾಮರಗಳು. ವೈಡೂರ್ಯ ಸ್ತವಕ ಛತ್ರಂ, ವೈಡೂರ್ಯಗಳಿಂದ ಕೂಡಿದ ಛತ್ರ. ಪಾದುಕೆ ರತ್ನಪೀಠಕ್ಕೆ, ಈ ರತ್ನಪೀಠ ಇರತಕ್ಕಂಥ ಒಂದೇ ರತ್ನಪೀಠ, ಅದರ ಮೇಲೆ ಪಾದುಕ. ಸರ್ವಾಣ್ಯಭೂತ ರಮಾದೇವಿ ದೇವ ಆಗಿ, ದೇವರಿಗಾಗಿ ಎಲ್ಲ ಆಗಿಬಿಟ್ಟಾಗ್ತದೆ ಅಂದ್ರೆ ಈ ರೀತಿಯಲ್ಲಿ ಎಲ್ಲ ತಾನಾಗಿಕೊಂಡು ವಿಶೇಷವಾಗಿ ಸೇವಾ ಮಾಡ್ತಾ ಇದ್ದಾಳೆ. ಅದನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ದಾಸರಾಯರು. ಆಕೆ ಎಂಥ ಶಕ್ತಿ ಅಂದ್ರೆ ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ನಾನು ಅಂದುಕೊಂಡ್ರೆ ಸಹ ಗುರುದೇವರು ಸೃಷ್ಟಿ ಮಾಡ್ತೇನೆ, ಬ್ರಹ್ಮದೇವರು ಸೃಷ್ಟಿ ಮಾಡ್ತೀನಿ, ಎಲ್ಲರನ್ನು ಸೃಷ್ಟಿ ಮಾಡ್ತೀನಿ, ಒಂದೇ ಕ್ಷಣದಲ್ಲಿ ಎಲ್ಲ ಸಂಹಾರವೂ ಮಾಡಿಬಿಡ್ತೇನೆ ಅಂತ ತಾಕತ್ತಿರುವಂತಹ ಲಕ್ಷ್ಮಿ. ಇಂತು ಅನಂತ ಅನಂತ ಗುಣಗಳ ಪ್ರಾಂತಗಾಣದೆ, ದೇವರ ಅನಂತ ಗುಣಗಳು ಹೇಗಿವೆ ಹೇಗಿವೆ, ಒಂದೊಂದು ಗುಣ ಅನಂತ, ಒಂದೊಂದು ಗುಣ ಅನಂತ, ಆ ಗುಣಗಳ ಲೆಕ್ಕ ಅನಂತ. ಎರಡಕ್ಕೂ ಕೈ ಸಿಗಲಾರದೆ ಆಕೆಗೆ ಮಹಾಲಕ್ಷ್ಮಿ ಇದಕ್ಕಾಗಿ ಇಂಥ ಮಹಾನುಭಾವ ನನ್ನ ಕೈ ಹಿಡಿದಿದ್ದಾನೆ ಅಂತ ಸಂತೋಷದಿಂದ ಭಗವಂತಗೆ ಆಭರಣ ಆಯುಧ ಅಂಬರ ಆಲಯಗಳಾಗಿ ಎಲ್ಲವೂ ತಾನೇ ಆಗ್ತಾಳಂತೆ. ಆಲಯವೂ ತಾನೇ ಆಗ್ತಾಳೆ, ಆಯುಧ ತಾನೇ ಆಗ್ತಾಳೆ, ಅಂಬರ ತಾನೇ ಆಗ್ತಾಳೆ, ಆಭರಣವೂ ತಾನೇ ಆಗಿಬಿಡ್ತಾಳೆ. ಅಂದ್ರೆ ಇಲ್ಲ, ಅವನೇ ಇಂಡಿಪೆಂಡೆಂಟ್, ಸ್ವತಂತ್ರ, ಅವನು ಅವನದೇ, ಅವನು ಅವನ ಅಂಬರ ಆಯುಲ ಆಯುಧ ಆಲಯ ಆಭರಣ ಎಲ್ಲ ಅವನೇ, ಅವನದ್ದೇ ಎಲ್ಲ, ಚಕ್ರ ಗದಾ ಶಂಖ ಎಲ್ಲ ಅವನದ್ದೇ. ಆದರೆ ಲಕ್ಷ್ಮೀದೇವಿ ಕೇಳಿಕೊಂಡಿದ್ದಕ್ಕೆ ನೀನು ಬಂದು ನಿಲ್ಲಮ್ಮ ಅಂತ ಹೇಳಿದ್ರೆ ಆಕೆ ಬಂದು ಅಲ್ಲಲ್ಲಲ್ಲಿ ನಿಂತಲಷ್ಟೇ. ಆ ರೀತಿಯಾಗಿ ಇಲ್ಲದಿದ್ದರೆ ದೇವರಿಗೆ ಅದಕ್ಕಾಗಿ ಆದರೂ ಲಕ್ಷ್ಮೀದೇವಿ ಮೇಲೆ ಆಧಾರ ಪಟ್ಟಿದ್ದಾನ ಅಂದರೆ ಇಲ್ಲ. ಅವನ ಆಭರಣಗಳು ಅವನೇ, ಮತ್ಸ್ಯಾತ್ಮಕ ಕಿರೀಟ ಅಂತ ಹೇಳಿದ್ರು. ಅವನ ಆಯುಧಗಳು ಅವನೇ, ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ, ಹಾಗೆ ಅವನ ವಸ್ತ್ರ ಅವನೇ, ಅವನ ಆಲಯ ಅವನೇ, ಅವನ ಪೀಠ ಅವನೇ, ಎಲ್ಲ ಅವನೇ ಆಗಿದ್ದಾನೆ. ಇಂಥ ಸ್ವಾಮಿಯನ್ನ ಸ್ವಾಂತದಲ್ಲಿ ನೆಲೆಗೊಳಿಸಿ ಅಂದ್ರೆ ಯಾರಿಗೂ ಎಟಕದಂಥ ಅದ್ಭುತ ಮಹಿಮಾ, ಎಲ್ಲರ ಹೃದಯದಲ್ಲಿ ಇದ್ದಾನೆ ಮಹಾನುಭಾವ ಅಂತ, ಅಂಥವನನ್ನ ತನ್ನ ಹೃದಯದಲ್ಲಿ ನೆಲೆಗೊಳಿಸಿ, ನೆಲೆಗೊಳಿಸಿ ಅಂದ್ರೆ ಹೇಳ್ತಾ ಇದ್ದಾರೆ, ಆತನತ್ರ ನಿಷ್ಕಪಟವಾದ ಅದ್ಭುತವಾದ ಯಾರಿಗೂ ಸಾಧ್ಯವಿಲ್ಲದ ಭಕ್ತಿಯನ್ನ ದೇವರಲ್ಲಿ ಮಾಡ್ತಾ ದೇವರು ತಾನಾಗಿ ವಶನಾಗಿ ತಾನೇ, ನಾನು ಬಿಡಲ್ಲ ಈ ಜಾಗ ಅಂತ ಕೂಡುವಂತೆ ಮಾಡಿದ್ದಾಳೆ ಆಕೆ. ತನ್ನ ಹೃದಯದಲ್ಲಿ ದೇವರು ತಾನಾಗಿ ಬಂದು ಕೂಡುವಂತೆ ಮಾಡಿಬಿಟ್ಟಿದ್ದಾಳೆ ಅಂತ ರೀತಿಯಲ್ಲಿ ನೆಲೆಗೊಳಿಸಿ, ಪರಮ ದುರಂತ ಮಹಿಮಾನ ದೌತ್ಯ ಕರ್ಮ, ಅದ್ಭುತವಾದಂತಹ ಮಹಿಮಾ ಆತ. ದುರಂತ ಮಹಿಮಾ ಅಂಬುದಲ್ಲೇ ಹೇಳ್ತಾ ಇದ್ದಾರೆ, ದೌತ್ಯ ಕರ್ಮ ಅಂದ್ರೆ ಅದು ಏನ್ ಹೇಳಿದ್ರೆ ಮಾಡಿ ಮಾಡಿ ಮಾಡಿಸೋದಲ್ಲೇ ಮಾಡ್ತಾ ಇದ್ದಾರೆ. ಬೇಕಾ ದೇವರಿಗೆ ಒಬ್ಬನೇ ಕೂತು ಕೂತ ಕಡೆ ಎಲ್ಲ ಮಾಡಿಬಿಡತಕ್ಕಂಥವ, ಅಂಥವನ ಸೇವಾ ತಾನು ನಿರಂತರ ದಯ ಮಾಡುತ್ತಲೇ ನಿರಂತರ ಮಾಡ್ತಾ ಇದ್ದಾಳಂತೆ. ಅಧೀನತ್ವ ಇದಿಗಳು ಸದಾ ಆತನ ಅಧೀನವಾಗಿ ಇದ್ದುಕೊಂಡು, ಅಂದ್ರೆ ಅಧೀನ ಅಂಬುದು ಗೊತ್ತಲ್ಲ ಹಾಗೆ ದೇವರ ಅಧೀನ, ಮತ್ತೆ ಅಧೀನ ಆಗಿದ್ಲು ಅಂದ್ರೆ ನಾವು ದೇವರ ನಾವೇನ್ ಕಮ್ಮಿಯ, ನಾವು ದೇವರ ಅಧೀನವೇ, ಯಾರು ಸ್ವತಂತ್ರರಿದ್ದಾರೆ? ಆದರೆ ತೊಲೆ ತುಂಬಾ ಅಹಂಕಾರ, ನಾವು ದೇವರ ಅಧೀನವೇ, ಆದರೆ ದೇವರ ಅಧೀನ ಎಂಬ ಚಿಂತನೆ ಇಲ್ಲ. ಆಕೆಯು ದೇವರ ಅಧೀನವೇ, ತಲೆ ತುಂಬ ದೇವರ ಚಿಂತನೆ, ನಿನ್ನ ಅಧೀನ ನಿನ್ನ ಅಧೀನ ಎಂಬುದು ಬರ್ತಾ ಇದೆ. ಇದು ಆ ಶಬ್ದದ ಅರ್ಥ, ನಾವು ದೇವರ ಅಧೀನವೇ, ಆದರೆ ಎಚ್ಚರ ಬರಲಿಲ್ಲ. ಆಕೆಗೆ ಇರುವಷ್ಟು ಎಚ್ಚರ ಯಾರಿಗೂ ಇಲ್ಲ. ಆ ಎಚ್ಚರದಿಂದಲೇನೆ ಅಚ್ಚರಿ ಇರುವಂತಹ ಸ್ವಾಮಿಯನ್ನ ಹೃದಯದಲ್ಲೇ ಕಟ್ಟಿ ಹಾಕೊಂಡಿದ್ದಾಳೆ. ಆದ ಕಾರಣ ಅಂಥ ಎಚ್ಚರ ಇರುವಂತಹ ರಮಾದೇವಿ ನಮಗೂ ಚೂರು ಎಚ್ಚರ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಂಥ ಭಗವಂತನ ಚಿಂತನೆ ಮಾಡುತ್ತಾರೆ. ಹಾಗಾದ್ರೆ ಇಲ್ಲಿ ತದಧೀನತ್ವ ಇದಿಗಳು ಎಂಬುದರಲ್ಲಿ ಅರ್ಥ ಇನ್ನೊಂದೇನು ಅಂದ್ರೆ, ಆಕೆ ಒಳಗೆ ನಿಂತು ಆಕೆಯ ಸ್ವರೂಪಭೂತವಾಗಿರ್ತಕ್ಕಂತಹ ಗುಣಗಳನ್ನ, ತಾಕತ್ತನ್ನ, ಜ್ಞಾನವನ್ನ, ದೇವರ ಮೇಲೆ ಭಕ್ತಿಯನ್ನ, ಆ ಚಿಂತನೆ ಮಾಡುವ ತಾಕತ್ತನ್ನ ಎಲ್ಲವನ್ನು ಕೂಡ ಇದ್ದದ್ದನ್ನೇ ತಾನೇ ಪ್ರಕಟ ಮಾಡಿ ಕಾಲ ಕಾಲಕ್ಕೆ ಆಕೆಗೆ ತನ್ನ ಚಿಂತನೆ ತಾನೇ ಕೊಟ್ಟು, ತನ್ನ ನೆನಪಿನಿಂದ ಆನಂದವನ್ನು ಕೊಟ್ಟು, ಆಕೆಯ ಒಳಗೆ ಎಡಬಿಡದೆ ಕೂತಿರುವಂತಹ ಲಕ್ಷ್ಮೀ ನಾಮಕ ಬಿಂಬರೂಪಿ ಭಗವಂತ ಏನಿದ್ದಾನಲ್ಲ, ಅವನು ಆಕೆಗೆ ಎಲ್ಲ ಕೊಟ್ಟವ. ಆಕೆಯಿಂದ ಸೇವಾ ಮಾಡಿಸುವನು ಅವನೇ. ಆಕೆಯ ಇಂದ್ರಿಯಗಳಲ್ಲಿ ನಿಂತು ಆಕೆಯಿಂದ ಸೇವಾ ಮಾಡಿಸಿ ಆಕೆಗೆ ಬುದ್ಧಿ ಕೊಟ್ಟು, ಜ್ಞಾನ ಕೊಟ್ಟು, ಭಕ್ತಿ ಕೊಟ್ಟು, ತನ್ನ ಅಧೀನ ಎಂಬ ಚಿಂತನೆ ಅವನೇ ಕೊಟ್ಟು, ಇಷ್ಟೆಲ್ಲ ಮಾಡಿ ಆಕೆಯಿಂದ ತಾನು ಮಾಡಿಸಿದ ಕಾರ್ಯಕ್ಕೆ ತಾನೇ ಒಲಿದು ತನ್ನ ಆಕೆಯ ಹೃದಯದಲ್ಲಿ ಹಾಗೆ ನಿಂತು ಬಿಟ್ಟಿದ್ದಾನೆ ಮಹಾನುಭಾವ. ಮುಂದೆ ಅವನೇ ನಿಮ್ಮಲ್ಲೂ ಇದ್ದಾನೆ. ಆ ಲಕ್ಷ್ಮೀ ದೇವಿಯಲ್ಲಿ ಅಷ್ಟು ತಾಕತ್ತು ಕೊಟ್ಟು, ಅಷ್ಟು ಭಕ್ತಿ ಕೊಟ್ಟು, ಅಷ್ಟು ಸೇವಾ ಮಾಡಿಸಿಕೊಂಡು, ಅಷ್ಟು ಒಲಿದು ಆಕೆಯನ್ನ ಎಡಬಿಡದೇ ಇರುವಂತಹ ಸ್ವಾಮಿಯೇ ನಿಮ್ಮಲ್ಲೂ ಇದ್ದಾನೆ. ನಿಮ್ಮನ್ನ ತನ್ನ ಕಡೆ ನೋಡದಂತೆ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಯಾಕೆ? ನಿಮ್ಮ ಹಣೆಬರ ಒಳಗೆ ಪಾಪಗಳು ಕೂತಿವೆ. ಅದಕ್ಕೆ ಅವನಲ್ಲಿ ಈ ಗುಣ ಚಿಂತನೆ ಮಾಡಿ, ನೀನೇ ನನ್ನ ದೋಷಗಳೆಲ್ಲ ಕತ್ತರಿಸಿ ನಿನ್ನ ಕಡೆ ನನ್ನ ಮನಸ್ಸು ಬರುವಂತೆ ಮಾಡಿ, ನೀನೇ ನನ್ನ ಸಾಧನೆಯನ್ನ ಮಾಡಿಸಿ, ನೀನೇ ನನ್ನನ್ನು ಅನುಗ್ರಹ ಮಾಡಿ ನಿನ್ನ ಹತ್ತಿರ ಇಟ್ಟುಕೊಳ್ಳುವವ. ನೀನೇ 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 ಎಷ್ಟು ನೀನೇ ಹತ್ತಿರ ಗೊತ್ತಿಲ್ಲ. ಈ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡಿ ಅವ ನಾವು ಕೂಡ ನಮ್ಮಲ್ಲಿ ನಿಂತು ನಮಗೆ ಬೇಡದ್ದನ್ನೆಲ್ಲ ಬಿಡಿಸಿ ಬೇಕಾದ್ದನ್ನು ಮಾತ್ರ ಕೊಡಿಸ್ತಾ ಬರುತ್ತಾನೆ. ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ. ಅಂತ್ಯ ದುಃಖದಿಂದಲೂ ಕೂಡ ಎಷ್ಟು ದುಃಖ ಪಟ್ಟರು, ಎಷ್ಟು ಕಷ್ಟಪಟ್ಟರು ಕೂಡ ಅವನ ಅಂತ್ಯ ಕಾಣ್ಲಿಕ್ಕೆ ಆಗಲ್ಲ ಯಾರಿಗೆ? ಲಕ್ಷ್ಮೀದೇವಿಗೆ. ಹಾಗೆ ಪೂರ್ಣ ಶವ ಪಟ್ಟರಂತೆ, ಎಲ್ಲಾ ಶಕ್ತಿ ಎಲ್ಲಾ ಬಳಸಿ ನೋಡಿದ್ದು, ಸೋತು ಸುಸ್ತಾದಂತೆ. ದುರಂತ ಮಹಿಮಾ, ಮಹಿಮದ ಅಂತ್ಯ ದುರಂತ ಅಂದ್ರೆ ದುಃಖದಿಂದಲೂ ಬಹಳ ಕಷ್ಟಪಟ್ಟು ಗಮ್ಯವನ್ನ ಸೇರಬಹುದು ಅಂದ್ರೆ ದುರ್ಗಮ, ದುಃಖದಿಂದ ಅದನ್ನ ಹೊಂದಲಿಕ್ಕೆ ಸಾಧ್ಯ. ದುರಂತ ಮಹಿಮಾ ಅಂದ್ರೆ ಇವನ ಅಂತ್ಯ, ದುಃಖಪಟ್ಟರು ಏನು ಕಷ್ಟಪಟ್ಟರು ಅಂತ್ಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ? ಲಕ್ಷ್ಮೀ ದೇವಿಗೆ. ಆಕೆ ಎಷ್ಟು ಶಕ್ತಿ ಇದೆ, ಅಷ್ಟು ಪೂರ್ಣ ಕಷ್ಟಪಟ್ಟರೂ ಕೂಡ ದೇವರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಅಂತ ಸ್ವಾಮಿ ನನ್ನಲ್ಲಿ ನಿಂತು ನನಗೆ ಅದ್ಭುತವಾದಂತಹ ತನ್ನದೇ ಚಿಂತನೆ ಕೊಡಲಿ ಅಂತ ದಾಸರಾಯರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪ್ರಳಯ ಜಲಧಿಯೋಳ್ ಉಳ್ಳ ನಾವೆಯು ಹೊಲವು ಗಾಣದೆ ಸುತ್ತು ಬಂದದಿ, ಜಲರು ಹೆ ಕ್ಷಣನ ಅಮಲ ಗುಣರೂಪಗಳ ಚಿಂತಿಸುವ, ನೆಲೆಯ ಗಾಣದೆ ಮಹಾಲಕುಮಿ ಚಂಚಲವನೈದಿ ಹೊಳಲ್ಪ ಜೀವರಿಗೆ ಅಳವಾಡುವುದೇ ನಿವನ ಮಹಿಮೆಗಳೀ ಜಗತ್ತಯದಿ. ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಕೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೇಳ್ತಾರೆ, ಮಹಾಲಕುಮಿ ಚಂಚಲವನ ಇರಿ ಹೊಳು. ಒಂಥರ ಹೋಗ್ಬೇಕು ಸಮುದ್ರಕ್ಕೆ, ಹೋಗ್ಬೇಕು ಎಂಥ ಸಮುದ್ರ? ಮಾಮೂಲು ಸಮುದ್ರನೇ ಒಂದೊಂದ್ಸಲ ನೋಡಿಸ್ತಾ ಇರ್ತಾರಲ್ಲ ಟಿವಿಯಲ್ಲಿ, ಅಂದ್ರೆ ಈ ಆನಿಮಲ್ ಪ್ಲಾನೆಟ್ ಅಲ್ಲಿ ತೋರಿಸ್ತಾ ಇರ್ತಾರೆ, ನೋಡ್ಬೇಕು ಅಂದ್ರೆ ಭಗವಂತನ ತಾಕತ್ತು ಪರಿಚಯ ಆಗ್ಲಿಕ್ಕೆ ಅದು ನೋಡ್ತಾ ಇರ್ಬೇಕು. ನಾವು ಕರೆಂಟ್ ಇಟ್ಟು ನಮ್ಮವರು ಸೈಂಟಿಸ್ಟ್ ಎಲ್ಲ ಕಂಡಿಡಿದ್ರು ಅಂತ ಹೇಳ್ತಾರಲ್ಲ, ಆ ಚಿಕ್ಕ ಪ್ರಾಣಿ ಬಾಯಿಂದ ಕರೆಂಟ್ ಬರ್ತಾ ಇರುತ್ತೆ. ನೀರಿನೊಳಗೆ ಪ್ರಾಣಿ ಬಾಯಿ ತೆಗೆದ್ರೆ ಅದು ಬಾಯಿ ತುಂಬಾ ಲೈಟ್ ಬಂದು ಎದುರಿಗೆ ಫೋಕಸ್ ಬಿದ್ದು ಟಾರ್ಚ್ ಹಾಕಿದಾಗೆ ಅದರಲ್ಲಿ ಪ್ರಾಣಿನ ಗುರುತು ಹಿಡಿದು ತಿಂದುಬಿಡುತ್ತೆ. ಅದರ ಬಾಯಿಂದ ಕರೆಂಟ್ ತರಿಸಿದ ಸ್ವಾಮಿ, ನಮ್ಮಿಂದ ಕರೆಂಟ್ ತರಿಸೋದು ಏನು ಆಶ್ಚರ್ಯ? ನಾವು ಯೋ ಭುಜೆ ತೆಚ್ಕೊಂಡು ಅಪ್ಪ ಕರೆಂಟ್ ನಾವು ಕಂಡಿಡಿದು ಅಂತ ಅವನೇ ಕಂಡಿಡಿದ ಮಹಾನುಭಾವ. ಹೌದು, ಅವನು ಸುಮ್ಮನೆ ಹೇಳ್ತಾ ಇಲ್ಲ. ಚೆನ್ನಾಗಿ ಬಾಯಿ ತೆಗೆದ್ರೆ ಅದರ ಬಾಯಿ ಒಳಗಿಂದ ಚೆನ್ನಾಗಿ ಏನು ನಮ್ಮ ದೊಡ್ಡ ಟಾರ್ಚ್ ಇರುತ್ತಲ್ಲ ಆ ತರ ಬೀಳುತ್ತದು, ಬಿದ್ದರೆ ಆ ಬೆಳಕಿನಲ್ಲಿ ಚೆನ್ನಾಗಿ ನೋಡಿ ಹಿಡ್ಕೊಂಡ್ಬಿಡುತ್ತದೆ. ಅಲ್ಲ ಅದಕ್ಕೆ ಸರಿ ನಾವು ಅಡ್ಜಸ್ಟ್ ಆಗೋಣ. ಬಾಯಿಂದ ಫೋಕಸ್ ಬರುತ್ತಲ್ಲ ಈ ತರ ಕ್ಲಾಸ್ ಬರುತ್ತೆ, ಆ ಫ್ಲೈಟ್ ಇಲ್ಲಿ ಬರಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಏನು ಒಂದ್ಸಲ ಹಾಕಿ ಅಷ್ಟು ದೂರ ಬಿಡ್ತಾ ಇದೆ ಬಾಯಿಂದ, ಅದರಲ್ಲೆಲ್ಲ ತಂದ್ಬಿಡ್ತಾ ಇದೆ. ಮತ್ತೆ ಅದ್ರಿಗೆ ಹುಟ್ಟಾಕಿದವ್ರೆ ಅದು ಮಿಣುಗು ಹುಳ, ಅದರಲ್ಲಿ ಕರೆಂಟ್ ಬರ್ತಾ ಇರೋ ಚೆನ್ನಾಗಿ ಬರ್ತಾ ಇರುತ್ತೆ. ಎಲ್ಲಿ ಆ ಕಾಂತಿ ಬರುತ್ತಾ? ಅವನಿಂದ ಅಲ್ವಾ ಬರ್ತಾ ಇರೋದು? ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿ ನಮಗೆ ಹೀಗಿದ್ರೆ ಲಕ್ಷ್ಮೀದೇವಿ ಅದ್ಭುತವಾದ ಗುಣಗಳನ್ನ ಚಿಂತನೆ ಮಾಡುವ ಕಾಲಕ್ಕೆ ಆ ಸಮುದ್ರದಲ್ಲಿ ನಾವೆಗಳು ಹಾಕೊಂಡು ಹೋಗ್ತಾ ಇರ್ತಾರೆ. ಹೇಗಾಗ್ತಾ ಇರುತ್ತೆ, ಈ ಪಲ್ಟಿ ಹೊಡಿತಾ ಇರತ್ತೆ ಅವರದ್ದು, ಏನ್ ಬಿದ್ದೋಗುತ್ತೆ ಏನೋ ಎಂಬ ರೀತಿಯಲ್ಲಿ ದಿಕ್ಕು ತೋರಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ದೇವರ ಅದ್ಭುತ ರೂಪಗಳನ್ನ ನೋಡುತ್ತಾ, ಗುಣಗಳನ್ನ, ಈ ಸುಮ್ಮನೆ ಚಿಂತನೆ ಅಂದ್ರೆ ದೇವ್ರು ಕಾಣ್ತಲ್ಲ, ಏನೋ ಕಾಣ್ತಲ್ಲ, ನಮಗೆ ಯಾರು ಕಾಣ್ತಾರೆ, ದೇವ ಕಾಣಿಸ್ತಾ ಇರುತ್ತೆ ಅಷ್ಟೇ, ಬರೀ ಸುಮ್ಮನೆ ದೇವರು 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 ಕೂತಿರ್ತೀವಿ. ಹಾಗೆ ದೇವರು ಕಾಣಿಸ್ತಾ ಇರ್ತಾರೆ, ನಾನಾ ರೂಪಗಳು ಕಾಣಿಸ್ತಾ ಇರುತ್ತೆ, ಅದ್ಭುತವಾದ ರೂಪಗಳು, ಅದರ ಗುಣಗಳು, ಇದು ನೋಡ್ತಾ ಇದ್ರೆ ದಿಕ್ಕು ತೋಚದೆ ಹೇಗ ಪ್ರಳಯಜಲದಿಯಲ್ಲಿ ನಾವೇ ಒದ್ದಾಡ್ತಾ ಇರತ್ತಲ್ಲ, ಆ ತರ ಚಾಂಚಲ್ಯ ಬರ್ತಾ ಇದೆ ಅಂತೆ ಆಕೆಗೆ. ಆ ಚಾಂಚಲ್ಯದಿಂದ ಹೊರಬರ್ಲಿಕ್ಕೆ ಆಗ್ತಾ ಇಲ್ಲಂತೆ. ಅದು ಹೇಗಾಗಿದೆ ಅಂದ್ರೆ ನಮಗೆ ಸಾಕಪ್ಪ ಅಂತ ಹೋಗ್ತೀವಿ, ಅದಲ್ಲ ಆನಂದ ಕೊಡೋ ಚಾಂಚಲ್ಯ ಅದು, ದೇವರ ಕುರಿತೇ ಚಿಂತನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಇದು ಬೇರೆ ಬರ್ಬೇಕನ್ನ ಹಾಗೆ ಆಗ್ತಾ ಇಲ್ಲಂತೆ. ಆ ತರ ದೇವರ ಹತ್ರ ಇದ್ದಾಳೆ, ಅದನ್ನ ಹೇಳ್ತಾರೆ. ಪ್ರಳಯ ಜಲಧಿಯೋಳುಳ್ಳ ನಾವೆಯು ಹೊರಗು ಕಾಣದೆ, ಎಲ್ಲಿ ಹೋಗಬೇಕೋ ದಿಕ್ಕು ತೋಚಲ್ಲ, ಆ ತರ ಎದ್ದು ಬಿದ್ದು ಮಾಡ್ತಾ ಇರುತ್ತೆ. ಸುತ್ತು ಬಂದರಿ ಜಲರು ಹೆಕ್ಷಣ ಅವನ ಗುಣರೂಪಗಳ ಚಿಂತಿಸುವ ಮಹಗು ಮಹಾಲಕ್ಷ್ಮಿ ನೆರೆಯ ಕಾಣದೆ ಚಂಚಲವ ನೈರಿಹಳು. ಹಾಗೆ ತನ್ನ ಅಂದ್ರೆ ಇಷ್ಟು ಅಂತ ಬುಡವೇ ಕಾಣದೆ ಚಂಚಲ ಆಗಿದೆ, ಅದಕ್ಕೆ ನಾವೇ ಬುಡವೇ ಸಿಗಲ್ಲ ಸಮುದ್ರದಲ್ಲಿ, ಓಡಾಡ್ತಾ ಇರುತ್ತೆ. ಆ ಅಂತ ಕಾಲಕ್ಕೆ ಅಲ್ಪ ಜೀವರಿಗೆ ಅಳವಡುವುದೇ ಇವನ ಮಹಿಮೆಗಳು ಈ ಜಗತ್ತಲೆಯದಿ, ಯಾವ ಜೀವರಾಶಿ ಕೂಡ ಎಟಕಲ್ಲಯ್ಯ ಅಂಥ ಮಹಿಮ ಈತ ಮುಂದೆ ಅಂದ್ರಿ ಅಂತ ಕೇಳುತ್ತಾರೆ. ದೇವರು ಎಷ್ಟು ದೊಡ್ಡವನಾದ ನಮಗೇನು ಅಂದ್ರೆ, ಅಂತ ದೊಡ್ಡ ಸ್ವಾಮಿ ನಿನ್ನ ಸುತ್ತು ಇದ್ದು ನಿನ್ನ ಕೆಲಸಗಳೆಲ್ಲ ಮಾಡಿ ಮಾಡಿಸ್ತಾ ಇದ್ದಾನೆ, ಅದು ನೆನಪು ಮಾಡಿಕೊಳ್ಳಿ. ನಮ್ ಸುತ್ತ ಇರುವ ವಿರಾಟ್ ರೂಪ, ವಿರಾಟ್ ರೂಪ ಅಂತೀವಲ್ಲ, ಅವನು ಯಾರು, ಅವನ ಮಹಿಮೆ ಏನು ಅಂದ್ರೆ ಅದನ್ನು ತಿಳಿಸಿಕೊಡುತ್ತಾ ಇದ್ದಾರೆ ದಾಸರು. ಮುಂದೆ ಹೇಳ್ತಾರೆ, ಶ್ರೀನಿಕೇತನ ಸತ್ಪತಂಪತಿ ಜ್ಞಾನಗಮ್ಯ ದಯಾಸುರಾರ್ದನ ಮೌನಿ ಕುಲ ಸನ್ಮಾನ್ಯ ಮಾನದ ಮಾತುಲಧ್ವಂಸಿ ದೀನ ಜನ ಮಂದಾರ ಮಧುರಿಪು ಪ್ರಾಣದ ಜಗನ್ನಾಥ ವಿಠಲ ತಾನೆ ಗತಿ ಎಂದನು ದಿನದಿ ನಂಬಿದವರ ಪೊರೆಯುವನು. ಹೇಳ್ತಾರೆ ಶ್ರೀನಿಕೇತನ, ಇಂಥ ದೇವರ ಮಹಿಮೆಯನ್ನ ತಿಳ್ಕೊಂಡಂಥ ಹಾಗೆ ಶ್ರೀ ಸಂಪತ್ತಿಗೆ ಸ್ಥಾನವಾದ, ಶ್ರೀ ಜ್ಞಾನಕ್ಕೆ ಸ್ಥಾನವಾದ, ಶ್ರೀ ಕಾಂತಿಗೆ ಸ್ಥಾನವಾದ ಲಕ್ಷ್ಮೀದೇವಿ, ಆಕೆಗೆ ನಿಕೇತನ, ಆಕೆಗೆ ಆಶ್ರಯ ಕೊಟ್ಟವ, ಜಗತ್ತಿಗೆ ಆಶ್ರಯ ಕೊಟ್ಟವಳು ಆಕೆ, ಆಕೆಗೆ ಆಶ್ರಯ ಕೊಟ್ಟವ ಈತ. ಸತ್ವತಾಂಪತಿ, ಸತ್ವತಾಂಪತಿ ಅಂತ ಹೇಳ್ತಾರೆ. ಸತ್ವತರು ಅಂದ್ರೆ ಯಾರವರು, ಅವರಿಗೆ ಪತಿ ಅಷ್ಟೇ ಅಲ್ಲ, ಸಾತ್ವತರು ಅಂದ್ರೆ ಯಾರು ಅಂತ ಹೇಳ್ತಾರೆ, ಸತ್ವಗುಣ ಪ್ರಧಾನವಾಗಿರತಕ್ಕಂಥವರು ರುಜುಗುಣಸ್ಥರು, ಅವರಿಗೆ ಪತಿ. ಸತ್ವತಾಂಪತಿ ಜ್ಞಾನಗಮ್ಯ ಅಥವಾ ಜ್ಞಾನಿ ಗಮ್ಯ, ಜ್ಞಾನ ಇರತಕ್ಕಂಥವರು ಜ್ಞಾನಿಗಳು, ಅವರ ಜ್ಞಾನದಿಂದ ಇವನು ಗಮ್ಯ. ಜ್ಞಾನ ಬರುವುದು ಯಾಕೆ, ಆ ಇವನು ಹೊಂದಲಿಕ್ಕಾಗಿ, ಇವನು ಜ್ಞಾನದಿಂದ ಗಮ್ಯ. ಅಥವಾ ಭಾಗ ಮಾಡಿಕೊಳ್ಳಿ, ಜ್ಞಾನ ಗಮ್ಯ ಅಂತ ಹೇಳಿ, ಜ್ಞಾನದಲ್ಲಿ ಜ್ಞಾನ ನಾಮಕನಾಗಿದ್ದಾನೆ, ಗಮ್ಯನಾಗಿದ್ದು ಗಮ್ಯ ಅಂತ ಕರೆಸಿಕೊಳ್ತಾ ಇದ್ದಾನೆ. ಜ್ಞಾನದಿಂದ ಗಮ್ಯ, ಜ್ಞಾನ ಗಮ್ಯ ಅಂತ ಇವನಿಗೆ ಹೆಸರು, ಜ್ಞಾನದಲ್ಲಿ ಇರ್ತಾನಲ್ಲ ಅದಕ್ಕೆ ಇವನಿಗೆ ಜ್ಞಾನ ಅಂತಲೂ ಹೆಸರು, ಗಮ್ಯನಾದ್ದರಿಂದ ಇವನಿಗೆ ಗಮ್ಯ ಅಂತಲೂ ಹೆಸರು, ಅದಕ್ಕೆ ಜ್ಞಾನ ಗಮ್ಯ ಅಂತ ಕರೆದರು. ಗಯಾಸುರಾರ್ಧನ, ಗಯಾಸುರರು ಸಂಹಾರ ಮಾಡಿರ್ತಕ್ಕಂಥ ಸ್ವಾಮಿ ಇನ್ನು ಹೇಳ್ತಾ ಇದ್ದಾರೆ. ಅಲ್ಲ, ಗಯಾಸುರಾರ್ಧನ ಅಂತ ಯಾಕೆ ಹೇಳಿದ್ರು, ಇತನ್ನ ತಂದ್ರು ಇಲ್ಲಿ ಅಂತ ಹೇಳ್ತಾರೆ. ಗಯಾಸುರ ಕೊನೆಗೆ ದೇವರ ಕಾಲಿಗೆ ಬಿದ್ದು ಸಂಹಾರ ಮಾಡುವ ಕಾಲಕ್ಕೆ, ಸ್ವಾಮಿ ಶರೀರದ ಬಿಡುಗಡೆ ಮಾಡು ಅಂತ ಕೇಳತಾ, ಭಗವಂತನ ಭಕ್ತ ದೋಷ ಪರಿಹಾರ ಅದು ಮಾಡಿಬಿಡು ಅಂತ ಹೇಳಿ ಆ ಶರೀರ ಬಿಡಕೊಂಡು, ಕೊನೆಗೆ ನನ್ನ ಹೆಸರಲ್ಲಿ ಬರಲಿ, ನಿನ್ನ ಚಕ್ರದಿಂದ ಸತ್ತು ಹೋದರೆ ನನಗೆ ಮೋಕ್ಷ ಬರುತ್ತಯ್ಯ ಕೊಲ್ಲೋ ಅಂತ ದೇವರ ಪಾದಕ್ಕೆ ಬಿಡುತ್ತಾರೆ. ಅದಕ್ಕೆ ನನ್ನ ಗಯಾಶಿರದಲ್ಲಿ, ನನ್ನ ಶಿರಸ್ಸಿನಲ್ಲಿ ಯಾರು ಪಿಂಡ ಪ್ರದಾನ ಮಾಡುತ್ತಾರೋ ಅವರ ಪಿತೃಗಳಿಗೆ ಅಕ್ಷಯವಾಗಲಿ ಅಂತ ಕೇಳಿಕೊಡುತ್ತಾನೆ. ಇರದಿದ್ದರೆ, ಅವ ಧೂರ್ತನಾಗಿದ್ರೆ ಆ ಶಿರಸ್ಸಿನ ಮೇಲೆ ಸದಾ ತನ್ನ ಪಾದ ಇಟ್ಟು ಅಲ್ಲಿ ಎಲ್ಲ ಪಿತೃಗಳಿಗೆ ಸದ್ಗತಿಯಾಗುವಂತೆ ವರ ಕೊಡುತ್ತಿದ್ದನ ಭಗವಂತ. ಅಂದ್ರೆ ದೈತ್ಯರಲ್ಲೂ ಕೂಡ ಎಲ್ಲಾ ದೈತ್ಯರು ಕೆಟ್ಟವರಲ್ಲ, ದ್ವಿತೀಯ ಮಕ್ಕಳೆಲ್ಲ ಕೆಟ್ಟವರಲ್ಲ, ಬಲಿಮಹಾರಾಜ ಬಂದಿದ್ದ ಆತ ಕೆಟ್ಟವನೇ, ಆ ಪ್ರಹ್ಲಾದರಾದರು ಬಂದಿದ್ರು ಕೆಟ್ಟವರೇ ಅಲ್ಲಿ ನೋಡಿ, ಪ್ರಹ್ಲಾದರಾದರೆ ದೇವತೆಗಳು ದೈತ್ಯರಾಗಿ ಬಂದಿದ್ರು ಅಂತ ಅನ್ಕೋಬಹುದಪ್ಪ. ಬಲಿಮಹಾರಾಜ ಶುದ್ಧ ದ್ವಿತೀಯ ಮಗನೇ, ತೃತೀಯ ವಂಶದಲ್ಲಿ ಬಂದವನೇ, ತೃತೀಯ ವಂಶದಲ್ಲಿ ಬಂದವನೇ ದೈತ್ಯನೇ. ಆದರೆ ಪರಮ ಭಗವದ್ ಭಕ್ತ, ನಮಗೆ ದೈತ್ಯರು ಅಂದುಕೊಳ್ಳು ದೇವರ ದ್ವೇಷಗಳು ಅಂತಲೇ ಬಂದ್ಬಿಡುತ್ತೆ. ಹಾಗೆಲ್ಲ ಹೇಳ್ತಾ ಇದ್ದಾರೆ. ಮೌನಿ ಕುಲ ಸನ್ಮಾನ್ಯ, ಮೌನಿ ಕುಲ ಸನ್ಮಾನ್ಯ ಅಂದ್ರೆ ಮುನಿಗಳ ಕುಲ, ಮುನಿಗಳು ಭೃಗು ಮೊದಲಾದ ಮಹಾ ಮುನಿಗಳ ಕುಲದಿಂದ ಸನ್ಮಾನ್ಯ ಅಂದ್ರೆ ಯಾವಾಗ್ಲೂ ಕೂಡ ತಲೆಬಾಗಿ ನಮಸ್ಕಾರ ಮಾಡತಕ್ಕಂಥ ಆ ಮಹಾನುಭಾವರಿಂದ ವಂದಿತನಾದ ಶ್ರೀಹರಿ. ಅಷ್ಟೇ ಅಲ್ಲ, ಮಾನದ ಅಂತ ಹೇಳ್ತಾ ಇದ್ದಾರೆ. ಮಾನ ಅಂದ್ರೆ ಜ್ಞಾನ, ಮಾನ ಅಂದ್ರೆ ಜ್ಞಾನ. ಆ ಋಷಿಗಳಿಂದ ನಮಸ್ಕಾರ ಮಾಡಿಸ್ಕೊಳ್ತಾನಲ್ಲ, ಆ ಋಷಿಗಳಿಗೆ ಆ ಜ್ಞಾನ ಎಲ್ಲಿಂದ ಬಂತು? ಇವ ಕೊಟ್ಟದ್ದೇ ಮಾನದ, ಜ್ಞಾನದನಾಗಿದ್ದಾನೆ. ದೀನ ಜನ ಮಂದಾರ ಮಾನದ, ಅಷ್ಟೇ ಅಲ್ಲ ಮಾತುಲಧ್ವಂಸಿ. ಮಾತುಲಧ್ವಂಸಿ ಅಂದ್ರೆ ಕಂಸನನ್ನ ಕೊಂದವ. ಕಂಸ ಯಾರು? ಕಾರಣೇಮಿ. ಕಾರಣೇಮಿ ಯಾರು ಅಂದ್ರೆ ನಮ್ಮೊಳಗಿರತಕ್ಕಂಥ ತಪ್ಪಾದ ಕಾಮಕ್ಕೆ ಅಭಿಮಾನಿ, ತಪ್ಪಾದ ಬಯಕೆಗಳಿಗೆ ಅಭಿಮಾನಿ. ಅವನನ್ನ ಕೊಂದವನೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮಲ್ಲೂ ಕೂಡ ನಾನಾ ರೀತಿಯಾಗಿ ಕಾರಣೇಮಿಯ ಕಾಟ ಬರ್ತಾ ಇರುತ್ತೆ, ಅದನ್ನು ಸಂಹಾರ ಮಾಡುವಂತ ಕೃಷ್ಣನ ಪ್ರಾರ್ಥನೆ ಮಾಡಬೇಕು. ದೀನ ಜನ ಮಂದಾರ, ದೀನ ಜನರಿಗೆ ಮಂದಾರ ವೃಕ್ಷ ಅಂತ ಹೇಳ್ತಾರೆ. ಆ ಮಂದಾರ ವೃಕ್ಷದ ಹತ್ರ ಪುಣ್ಯ ಇರಬೇಕು, ಕೇಳಿದ್ರೇನೆ ಕೊಡುತ್ತೆ. ಪುಣ್ಯ ಇದ್ರೂ ಕೂಡ ಕೇಳಿದ್ರೆ ಕೊಡಲ್ಲ, ಕೇಳಿದ್ರೆ ಕೊಡಲ್ಲ. ಇಲ್ಲ ಹಾಗಲ್ಲ, ದೀನ ಜನರು ಯಾವ ರೀತಿ ದೀನ ಜನರು ಅಂದ್ರೆ ಪುಣ್ಯವೇ ಇಲ್ಲದಂತ ದೀನ ಜನರಿಗೆ, ಸಜ್ಜನರಾದವರಿಗೆ ಮಂದಾರ ಅಂದರೆ ಪುಣ್ಯವನ್ನು ತಂದುಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ಅವರಿಗೆ ಬೇಕಾದ್ದೆಲ್ಲ ಕೊಡತಕ್ಕಂಥ ಭಗವಂತ ನೀವ. ನಂತರ ಮಧುರಿಪು, ಮಧುನಾಮಕ ದೈತ್ಯನ ಸಂಹಾರ ಮಾಡಿರ್ತಕ್ಕಂಥ ಯಾರು? ಹಯಗ್ರೀವರು, ಪರಮಾತ್ಮ. ಅವನೇ ಪ್ರಾಣದ. ಪ್ರಾಣದ ಅಂದ್ರೆ ವಿಶೇಷವಾಗಿ ಪ್ರಕೃಷ್ಟವಾದ ಆನಂದ, ಬಲ, ವೀರ್ಯ ಅದನ್ನು ಕೊಡತಕ್ಕಂಥವ. ಪ್ರಕೃಷ್ಟ ಆನಂದ ಬಲವೀರ್ಯಂ ದದಾತೀತಿ ಪ್ರಾಣದ ಅಂತ ಹೇಳ್ತಾರೆ. ವಿಶೇಷವಾದ ಬಲ, ವೀರ್ಯ, ಆನಂದ ಎಲ್ಲವನ್ನ ಕೊಡತಾನಾದ್ದರಿಂದ ಇವರು ಪ್ರಾಣದ ಅಂದರು. ಅಷ್ಟ ಅಂತ ಹೇಳ್ತಾರೆ. ಅಥವಾ ಪ್ರಾಣದ ಅಂದ್ರೆ ಉತ್ತಮವಾದಂಥ ಬಲ, ವೀರ್ಯ, ಆನಂದ ಎಲ್ಲ ಇರುವಂತಹ ಪ್ರಾಣದೇವರನ್ನ ನಮಗೆ ಕೊಟ್ಟವ. ಆದಾಗ ಸೃಷ್ಟಿ ಕರ್ಕೊಂಡ್ಬಂದು ಪ್ರಾಣದೇವರು ಕೊಟ್ಟಿದ್ದಕ್ಕೆ ಅವರ ಮೂಲಕಲ್ಲ ನಾವು ಹೋಗ್ತಾ ಇರೋದು ಪ್ರಾಣದ. ಆ ರೀತಿಯಾಗಿರ್ತಕ್ಕಂಥ ಭಗವಂತ, ಪ್ರಾಣಾಂತರ್ಯಾಮಿ ಆಗಿರತಕ್ಕಂಥ ಜಗನ್ನಾಥ ವಿಠ್ಠಲ ತಾನೇ ಗತಿ ಎಂದನು ದಿನದಿ. ಇಡೀ ಹರಿಕಥಾಮೃತ ಸಾರದ ಅರ್ಥ ಏನು ಒಂದು ಮಾತಲ್ಲಿ ಹೇಳಿದರೆ ಅಂದ್ರೆ ತಾನೇ ಗತಿ, ಶ್ರೀಹರಿಯೇ ಗತಿ ಎಂದು ತಿಳ್ಕೊಳ್ಳೋದೇ ಹರಿಕಥಾಮೃತ ಸಾರದ ಸಾರ. ಅದಕ್ಕೆ ತಾನೇ ಗತಿ ಎಂದನು ದಿನದಿ, ನಂಬಿದವರ ಪೊರೆಯುವನು. ಅದ್ಭುತವಾಗಿ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬಲ್ಲಿಗೆ ಪಂಚ ತನ್ಮಾತ್ರ ಸಂಧಿಯನ್ನ ಪೂರ್ಣಗೊಳಿಸ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಇಪ್ಪತ್ತಾರಿನಲ್ವ ಅನುಗ್ರಹ ಮಾಡತಕ್ಕಂಥವ, ದೋಷ ಇದ್ರೂ ಕೂಡ ದೋಷವನ್ನು ಪರಿಹಾರ ಮಾಡಿ ಅನುಗ್ರಹ ಮಾಡತಕ್ಕಂಥವ ಅಂತ ಹೇಳಲಿಕ್ಕೆ ದಯಾಸುರಾರ್ಥನ ಅಂತ. ಶ್ರೀರಮೇಶನ ಗುಣಪೂರ್ಣನಾದ ರಮಾಪತಿಯ ಮೂರ್ತಿಗಳು ರೂಪಗಳು ನವನಾರಿ ಕುಂಜರದಂತೆ. ಚೂರ ಆನಂದ ಆಗ್ಬಿಡಿ. ಒಂಬತ್ತು ಹೆಣ್ಣು ಮಕ್ಕಳ ಚಿತ್ರಗಳನ್ನು ಒಂದಕ್ಕೊಂದು ಬೆರೆಸಿ ಒಂದು ಆನೆಯ ಆಕಾರದಲ್ಲಿ ಬರೆದರೆ ಒಂದು ಆನೆಯ ಆಕಾರದಲ್ಲಿ ಬರೆದರೆ ಆ ಆನೆಯ ಮೈ ತುಂಬ ಸ್ತ್ರೀಯರ ಗೊಂಬೆಗಳು ಮೇಲ್ನೋಟಕ್ಕ ಆನೆಯ ರೂಪ ಈ ರೀತಿಯಲ್ಲಿ ದೇವರ ರೂಪಗಳು ಏಕಾಕಾರ ತೋರ್ಪವು ಒಂದೇ ಆಕಾರದಲ್ಲಿ ಕಾಣಿಸುವಂಥವುಗಳಾಗಿವೆ. ಅವಯವಗಳಲ್ಲಿ ತನ್ನದೇ ಆದ ರೂಪದ ಅವಯವಗಳಲ್ಲಿ ಅವಯವ ಆಹ್ವಯ ಆಯಾ ಅವಯವಗಳ ಹೆಸರಿನಿಂದ ಆಯಾ ಅವಯವಗಳ ಹೆಸರಿನಿಂದ ಬೇರೆ ಬೇರೆ ಅನೇಕ ರೂಪಗಳಿಂದ ಬೇರೆ ಬೇರೆಯಾಗಿದ್ದು ಕಂಗೊಳಿಸುವ ಹೊಳೆಯುವಂಥವನಾಗಿದ್ದಾನೆ. ಎಲ್ಲಿ ಎಂದರೆ ಶರೀರದೊಳು ಪಿಂಡಾಂಡವೆನಿಸಿದ ನಮ್ಮ ಶರೀರದಲ್ಲಿ ಪದುಮಚಾಂಡಗಳು ಬ್ರಹ್ಮಾಂಡದಲ್ಲೂ ವಿಕಾರ ಶೂನ್ಯ ಯಾವ ರೀತಿಯಾದ ವಿಕಾರಗಳು ಇಲ್ಲದ ವಿರಾಟ ನೆನಿಸುವ ವಿರಾಟ ನಾಮಕನಾಗಿ ನಾನಾ ಪ್ರಕಾರ ಕಂಗೊಳಿಸುವ ಇಂದಾಂಡ ಬ್ರಹ್ಮಾಂಡಗಳಲ್ಲಿ ಹೊಳೆಯುವಂಥವನಾಗಿದ್ದಾನೆ. ಇಂಥ ಬ್ರಹ್ಮಾಂಡ ಪಿಂಡಾಂಡಗಳಲ್ಲಿರುವ ಭಗವದ್ ರೂಪಗಳಿಗೆ ಸ್ವಲ್ಪವಾದರೂ ಭೇದವಿಲ್ಲ. ಈ ರೀತಿ ಹೇಳುವುದರಿಂದ ನಮ್ಮ ಬಿಂಬನಲ್ಲೇ ಅನಂತ ಭಗವದ್ ರೂಪಗಳು ಸೇರಿವೆ ಎಂಬ ತತ್ವವನ್ನು ತಿಳಿಸಿಕೊಡುತ್ತಿದ್ದಾರೆ. ನಂತರ ವಾರಿಜ ಭವಾಂಡದಳು ಬ್ರಹ್ಮಾಂಡದಲ್ಲಿ ಲಕ್ಷ್ಮೀನಾರಸಿಂಹನ ಲಕ್ಷ್ಮೀದೇವಿಗೆ ಪತಿಯಾದಂಥ ನರಸಿಂಹದೇವರ ರೂಪಗುಣಗಳು ರೂಪಗಳು ಮತ್ತು ಗುಣಗಳು ವಾರಿಧಿಯೋಳಿಹ ಸಮುದ್ರದಲ್ಲಿರುವಂಥ ತೆರೆಗಳಂದರಿ ತರಂಗಗಳಂತೆ ಸಂದಣಿಸಿ ಇಹವು ತುಂಬಿ ಇರುವಂಥವುಗಳಾಗಿವೆ. ಕಾರಣ ಮೂಲ ನಾರಾಯಣ ರೂಪವೇ ಕಾರಣ ರೂಪ. ಅಂಶ ವಾಸುದೇವಾದಿ ರೂಪಗಳೇ ಅಂಶ ರೂಪಗಳು. ಆವೇಶ ಬಲರಾಮನಲ್ಲಿರುವಂತಹ ಶುಕ್ಲಕೇಶಾವೇಶ ಹಾಗೆಯೇ ಅರ್ಜುನ ಋತುಚಕ್ರವರ್ತಿ ಮೊದಲಾದವರಲ್ಲಿರುವಂತಹ ರೂಪಗಳು ಆವೇಶ ರೂಪಗಳು. ವ್ಯಾಪ್ತ ಸಮಗ್ರವಾದ ಎಲ್ಲ ಕಡೆಗಳಲ್ಲಿ ತುಂಬಿರುವ ವಿಷ್ಣು ರೂಪ ಅವತಾರ ರಾಮಕೃಷ್ಣಾದಿ ರೂಪಗಳು ಅವ್ಯಕ್ತ ಮೂಲ ಪ್ರಕೃತಿಯಲ್ಲಿರುವಂತಹ ಸೂಕ್ಷ್ಮ ರೂಪ ವ್ಯಕ್ತ ಮಹತ್ತತ್ವ ಮೊದಲುಗೊಂಡು ಸರ್ವತ್ರ ನಿಂತ ರೂಪ ವಿಭೂತಿ ರಾಜರೇ ಆದವರಲ್ಲಿರತಕ್ಕಂಥ ರೂಪ ವಿಭೂತಿ ರೂಪ ಅಂತರ್ಯಾಮಿ ಕಾರ್ಯರೂಪ ಹೇಳಿದ್ನ ಕಾರ್ಯ ಹೇಳಿಲ್ವಾ ಕಾರ್ಯರೂಪ ಕಾರ್ಯವಾದ ಬ್ರಹ್ಮಾಂಡದ ಆಕಾರದಲ್ಲಿರುವ ವಿರಾಟ್ ರೂಪ ಕಾರ್ಯವಾದ ಬ್ರಹ್ಮಾಂಡದ ಆಕಾರದಲ್ಲಿರುವ ವಿರಾಟ್ ರೂಪ ಅಂತರ್ಯಾಮಿ ಸಕಲ ಜೀವರ ಒಳಗಿರುವ ರೂಪ ಹೀಗೆ ಭಗವಂತನ ಈರೈದು ರೂಪಗಳು ಹತ್ತು ರೂಪಗಳು ಜಗತ್ತಿನಲ್ಲಿ ಸರ್ವತ್ರ ತುಂಬಿವೆ. ಅವುಗಳನ್ನ ಅವಶ್ಯವಾಗಿ ನಿತ್ಯವೂ ಆದರದಿಂದ ಚಿಂತಿಸಬೇಕೆಂದು ತಾತ್ಪರ್ಯ. ಶ್ರೀಕೃಷ್ಣಾರ್ಪಣಮಸ್ತು.